ಸ್ಕಂಧ 4 ಅಧ್ಯಾಯ 29 ನಾರದ ಹಾಗೂ ಪ್ರಾಚೀನ ಬರ್ಹಿ ರಾಜನ ಸಂವಾದ. ಪ್ರಾಚೀನ ಬರ್ಹಿ ರಾಜನು ಉತ್ತರ ನೀಡಿದನು, ಪ್ರಿಯ ರಾಜನೇ, ಪುರಂಜನ ರಾಜನ ಬಗೆಗೆ ನೀವು ಹೇಳಿದ ಕಥಾರೂಪಕವನ್ನು ನಾವು ಸಂಪೂರ್ಣವಾಗಿ ಗ್ರಹಿಸಲಾರೆವು. ಆಧ್ಯಾತ್ಮಿಕ ಜ್ಞಾನದಲ್ಲಿ ಯಾರು ನಿಜವಾಗಿ ಪರಿಪೂರ್ಣರಾಗಿರುವರೋ ಅವರು ಮಾತ್ರ ಅದನ್ನು ತಿಳಿದುಕೊಳ್ಳಬಹುದು. ಆದರೆ ಕಾಮ್ಯಕರ್ಮಗಳಲ್ಲಿ ಅತ್ಯಾಸಕ್ತರಾದ ನಮಗೆ ನಿಮ್ಮ ಕಥೆಯ ಉದ್ದೇಶವನ್ನು ಗ್ರಹಿಸುವುದು ತುಂಬ ಕಷ್ಟ. ನಾರದ ಮುನಿಗಳು ಮುಂದುವರಿಸಿದರು, ಜೀವಿಯಾದ ಪುರಂಜನನು ತನ್ನ ಕಾರ್ಯಕ್ಕೆ ಅನುಸಾರವಾಗಿ ನಾನಾ ರೂಪದ ಶರೀರಗಳಲ್ಲಿ ದೇಹಾಂತರವನ್ನು ಹೊಂದುವನು. ಆ ಶರೀರವು ಒಂದು ಕಾಲಿನದೋ, ಎರಡು ಕಾಲಿನದೋ, ಮೂರು ಕಾಲಿನದೋ, ನಾಲ್ಕು ಕಾಲಿನದೋ, ಅನೇಕ ಕಾಲುಗಳದೋ ಅಥವಾ ಕಾಲೇ ಇಲ್ಲದ್ದೋ ಆಗಿರಬಹುದು. ಇದನ್ನು ನೀನು ಅವಶ್ಯಕವಾಗಿ ತಿಳಿಯಬೇಕು. ಈ ನಾನಾ ಪ್ರಕಾರದ ದೇಹಗಳಲ್ಲಿ ದೇಹಾಂತರ ಮಾಡುತ್ತಿರುವ ಜೀವಿಯನ್ನು ಭೋಕ್ತೃವೆಂದು ಕರೆಯುವರು. ಈತನು ಪುರಂಜನನಾಗಿದ್ದಾನೆ. ಅವಿಜ್ಞಾತನೆಂದು ನಾನು ವರ್ಣಿಸಿದ ಆ ಪುರುಷನು ದೇವೋತ್ತಮ ಪರಮಪುರುಷನು. ಅವನು ಜೀವಿಯ ಒಡೆಯ ಮತ್ತು ಶಾಶ್ವತ ಮಿತ್ರ. ಜೀವಿಗಳು ಭೌತಿಕವಾದ ಹೆಸರುಗಳಿಂದಾಗಲಿ, ಕಾರ್ಯಗಳಿಂದಾಗಲಿ, ಗುಣಗಳಿಂದಾಗಲಿ ದೇವೋತ್ತಮ ಪರಮಪುರುಷನನ್ನು ಗ್ರಹಿಸಲು ಅಸಾಧ್ಯವಾದುದರಿಂದ ಆತನು ಬದ್ಧಾತ್ಮನಿಗೆ ಶಾಶ್ವತವಾಗಿ ಅಜ್ಞಾತನಾಗಿಯೇ ಉಳಿಯುವನು. ಜೀವಿಯು ಭೌತಿಕ ಪ್ರಕೃತಿಯ ಗುಣಗಳನ್ನು ಸಂಪೂರ್ಣವಾಗಿ ಅನುಭವಿಸಲು ಬಯಸುತ್ತಾನೆ. ಆಗ ಅವನು ಅನೇಕ ದೈಹಿಕ ಆಕೃತಿಗಳಲ್ಲಿ ನವದ್ವಾರಗಳು, ಎರಡು ಕೈಗಳು ಮತ್ತು ಎರಡು ಕಾಲುಗಳಿರುವಂತಹ ದೇಹವನ್ನು ಅಂಗೀಕರಿಸಲು ಇಷ್ಟಪಡುತ್ತಾನೆ. ಹೀಗೆ ಅವನು ಮಾನವ ಅಥವಾ ದೇವತೆಯಾಗಲು ಬಯಸುತ್ತಾನೆ. ನಾರದ ಮುನಿಗಳು ಮುಂದುವರಿಸಿದರು, ಈ ಸಂದರ್ಭದಲ್ಲಿ ಹೇಳಲಾದ ಪ್ರಮದ ಎಂಬ ಪದಕ್ಕೆ ಲೌಕಿಕ ಬುದ್ಧಿ ಅಥವಾ ಅಜ್ಞಾನ ಎಂದರ್ಥ. ಇದನ್ನು ಹಾಗೆಂದೇ ತಿಳಿಯಬೇಕು. ಒಬ್ಬಾತನು ಇಂತಹ ಬುದ್ಧಿವಂತಿಕೆಯನ್ನು ಆಶ್ರಯಿಸಿದಾಗ ಅವನು ತನ್ನನ್ನು ಭೌತಿಕ ಶರೀರದೊಂದಿಗೆ ಗುರುತಿಸಿಕೊಳ್ಳುತ್ತಾನೆ. ನಾನು ಮತ್ತು ನನ್ನದು ಎಂಬ ಭೌತಿಕ ಪ್ರಜ್ಞೆಯಿಂದ ಪ್ರಭಾವಿತನಾದ ಆತ ತನ್ನ ಇಂದ್ರಿಯಗಳ ಮೂಲಕ ಆನಂದ ಮತ್ತು ದುಃಖವನ್ನು ಅನುಭವಿಸಲು ಆರಂಭಿಸುತ್ತಾನೆ. ಹೀಗೆ ಜೀವಿಯು ಬಲೆಯೊಳಗೆ ಸಿಲುಕಿಕೊಳ್ಳುತ್ತಾನೆ. ಪಂಚಕರ್ಮೇಂದ್ರಿಯಗಳು ಮತ್ತು ಪಂಚ ಜ್ಞಾನೇಂದ್ರಿಯಗಳು ಎಲ್ಲವೂ ಪುರಂಜನನ ಗೆಳೆಯರು. ಜ್ಞಾನವನ್ನು ಗಳಿಸುವಲ್ಲಿ ಮತ್ತು ಕಾರ್ಯನಿರ್ವಹಿಸುವಲ್ಲಿ ಜೀವಿಗೆ ಈ ಇಂದ್ರಿಯಗಳು ನೆರವಾಗುತ್ತವೆ. ಇಂದ್ರಿಯಗಳ ಕಾರ್ಯಗಳನ್ನು ಗೆಳತಿಯರು ಎಂದು ಕರೆಯಲಾಗಿದೆ. ಐದು ಹೆಡೆಗಳಿಂದ ಕೂಡಿದುದೆಂದು ವರ್ಣಿತವಾದ ಸರ್ಪವು ಐದು ರೀತಿಯಲ್ಲಿ ಪರಿಚಲಿಸುವ ಪ್ರಾಣವಾಯುವಾಗಿದೆ. ಇತರ ಇಂದ್ರಿಯಗಳ ಮೇಲೆ ಪ್ರಭಾವವನ್ನು ಬೀರುವ ಹನ್ನೊಂದನೆಯ ಅನುಚರನೇ ಮನಸ್ಸು. ಅವನು ಜ್ಞಾನ ಸಂಪಾದನೆಯ ಹಾಗೂ ಕರ್ಮಾಚರಣೆಯ ಎರಡು ಬಗೆಯ ಇಂದ್ರಿಯಗಳ ನಾಯಕ. ಪಂಚೇಂದ್ರಿಯ ವಿಷಯಗಳನ್ನು ಅನುಭವಿಸುವ ವಾತಾವರಣವೇ ಪಂಚಾಲ ರಾಜ್ಯ. ಈ ಪಂಚಾಲ ರಾಜ್ಯದೊಳಗೆ ನವದ್ವಾರಗಳಿರುವ ದೇಹವೆಂಬ ಪುರವಿದೆ. ಎರಡು ಕಣ್ಣುಗಳು, ಎರಡು ಮೂಗಿನ ಹೊಳ್ಳೆಗಳು, ಎರಡು ಕಿವಿಗಳು, ಇವು ಒಂದು ಜಾಗದಲ್ಲಿ ಇರುವ ದ್ವಾರಗಳು. ಬಾಯಿ, ಜನನಾಂಗ ಮತ್ತು ಗುದ ಇವು ಸಹ ಬೇರೆ ಬೇರೆ ದ್ವಾರಗಳು. ಈ ಒಂಬತ್ತು ದ್ವಾರಗಳನ್ನು ಹೊಂದಿರುವ ದೇಹದೊಳಗೆ ಇರುವ ಜೀವಿಯು ಈ ಭೌತಿಕ ಜಗತ್ತಿನಲ್ಲಿ ಬಾಹ್ಯವಾಗಿ ಕಾರ್ಯ ಮಾಡುತ್ತಾನೆ ಮತ್ತು ರೂಪ, ರಸವೇ ಮೊದಲಾದ ಇಂದ್ರಿಯ ವಿಷಯಗಳನ್ನು ಅನುಭವಿಸುತ್ತಾನೆ. ಎರಡು ಕಣ್ಣುಗಳು, ಮೂಗಿನ ಎರಡು ಹೊಳ್ಳೆಗಳು ಮತ್ತು ಬಾಯಿ ಒಟ್ಟಿಗೆ ಈ ಐದು ಮುಂಭಾಗದಲ್ಲಿ ಇವೆ. ಬಲ ಕಿವಿಯು ದಕ್ಷಿಣ ದ್ವಾರವೆಂದು, ಎಡಕಿವಿಯು ಉತ್ತರ ದ್ವಾರವೆಂದು ಹೇಳಲಾಗಿದೆ. ಪಶ್ಚಿಮದಲ್ಲಿರುವ ಎರಡು ರಂಧ್ರಗಳನ್ನು ಅಥವಾ ದ್ವಾರಗಳನ್ನು ಗುದ ಮತ್ತು ಜನನಾಂಗವೆಂದು ಕರೆಯುತ್ತಾರೆ. ಖದ್ಯೋತ ಮತ್ತು ಆವಿರ್ಮುಖಿ ಎಂದು ಹೆಸರಿಸಲಾದ ಎರಡು ದ್ವಾರಗಳು ಒಂದೇ ಸ್ಥಳದಲ್ಲಿ ಅಕ್ಕಪಕ್ಕಗಳಲ್ಲಿರುವ ಎರಡು ಕಣ್ಣುಗಳೆಂದು ಹೇಳಲಾಗಿದೆ. ವಿಭ್ರಾಜಿತ ಎಂದು ಹೆಸರಿಸಲಾಗಿರುವ ನಗರವನ್ನು ರೂಪವೆಂದು ತಿಳಿಯಬೇಕು. ಈ ರೀತಿಯಾಗಿ ಎರಡು ಕಣ್ಣುಗಳು ನಾನಾ ಬಗೆಯ ರೂಪಗಳನ್ನು ನೋಡುವುದರಲ್ಲಿ ಸದಾ ನಿರತವಾಗಿದೆ. ನಲಿನಿ ಮತ್ತು ನಾಲಿನಿ ಎಂಬ ಎರಡು ದ್ವಾರಗಳು ಮೂಗಿನ ಎರಡು ಹೊಳ್ಳೆಗಳೆಂದು ತಿಳಿಯಬೇಕು. ಸೌರಭ ಎಂಬ ಹೆಸರಿನ ನಗರವು ಸುಗಂಧವನ್ನು ಪ್ರತಿನಿಧಿಸುತ್ತದೆ. ಅವಧೂತ ಎಂಬ ಜೊತೆಗಾರನು ಘ್ರಾಣೇಂದ್ರಿಯವೆಂದು ಹೇಳಲಾಗಿದೆ. ಮುಖ್ಯ ಎಂಬ ದ್ವಾರವೇ ಬಾಯಿ. ವಿಪಣವೆಂಬುದು ವಾಕ್ಶಕ್ತಿಯಾಗಿದೆ. ರಸಜ್ಞ ಎಂಬುದು ರುಚಿಯ ಇಂದ್ರಿಯವಾಗಿದೆ. ಆಪಣವೆಂದು ಕರೆಯಲಾದ ಪುರವು ಮಾತಿನಲ್ಲಿ ತೊಡಗಿದ ನಾಲಗೆಯನ್ನು ಪ್ರತಿನಿಧಿಸುತ್ತದೆ. ಬಹುದನವೆಂಬುದು ಬಗೆ ಬಗೆಯ ಖಾದ್ಯ ಪದಾರ್ಥಗಳನ್ನು ಪ್ರತಿನಿಧಿಸುತ್ತದೆ. ಬಲಕಿವಿಯನ್ನು ಪಿತೃಹು ದ್ವಾರವೆಂದು, ಎಡಕಿವಿಯನ್ನು ದೇವಹು ದ್ವಾರವೆಂದು ಕರೆಯಲಾಗಿದೆ. ನಾರದ ಮುನಿಗಳು ಮುಂದುವರಿಸಿದರು, ದಕ್ಷಿಣ ಪಂಚಾಲ ಎಂದು ಹೇಳಲಾದ ಪುರವು ಕಾಮ್ಯಕರ್ಮಗಳಲ್ಲಿ ಇಂದ್ರಿಯ ಸುಖ ಪಡುವುದನ್ನು ನಿರ್ದೇಶಿಸುವ ಶಾಸ್ತ್ರಗಳನ್ನು ಪ್ರತಿನಿಧಿಸುತ್ತದೆ. ಉತ್ತರ ಪಂಚಾಲವೆಂಬ ಇನ್ನೊಂದು ಪುರವು ಕಾಮ್ಯಕರ್ಮಗಳನ್ನು ಕಡಿಮೆ ಮಾಡಲು ಹಾಗೂ ಜ್ಞಾನವೃದ್ಧಿಯನ್ನು ಮಾಡಲು ಉಪದೇಶಿಸಲಾದ ಶಾಸ್ತ್ರಗಳನ್ನು ಪ್ರತಿನಿಧಿಸುತ್ತದೆ. ಜೀವಿಯು ಎರಡು ಕಿವಿಗಳ ಮೂಲಕವಾಗಿ ನಾನಾ ವಿಧವಾದ ಜ್ಞಾನವನ್ನು ಸಂಪಾದಿಸುತ್ತಾನೆ. ಕೆಲವು ಜೀವಿಗಳು ಪಿತೃಲೋಕಕ್ಕೂ ಮತ್ತೆ ಕೆಲವರು ದೇವಲೋಕಕ್ಕೂ ಉನ್ನತಿಯನ್ನು ಹೊಂದುತ್ತಾರೆ. ಇದೆಲ್ಲವೂ ಎರಡು ಕಿವಿಗಳಿಂದ ಸಾಧ್ಯವಾಗುತ್ತದೆ. ಕೆಳಗಿನ ಆಸುರಿ ಶಿಷ್ಣ ಎಂಬ ದ್ವಾರದ ಮೂಲಕ ತಲುಪಿದ ಗ್ರಾಮಕವೆಂದು ಕರೆಯಲಾದ ಪುರವು ಲೈಂಗಿಕ ಕ್ರಿಯೆಗಾಗಿ ಇರುವಂತಹುದು. ಅದು ಸಾಮಾನ್ಯರಿಗೆ ಹಾಗೂ ಕೇವಲ ಮೂರ್ಖರಿಗೆ ಮತ್ತು ಧೂರ್ತರಿಗೆ ಆನಂದದಾಯಕವಾದುದು. ಹುಟ್ಟಿಸುವ ಶಕ್ತಿಯನ್ನು ದುರ್ಮದ ಎಂದು, ಗುದವನ್ನು ನಿರ್ಯತಿ ಎಂದು ಹೇಳಲಾಗಿದೆ. ಪುರಂಜನನು ವೈಶಸಕ್ಕೆ ಹೋಗುತ್ತಾನೆ ಎಂದರೆ ಅವನು ನರಕಕ್ಕೆ ಹೋಗುತ್ತಾನೆ ಎಂದು ಅರ್ಥ. ಅವನು ಗುದದಲ್ಲಿರುವ ಕರ್ಮೇಂದ್ರಿಯವಾದ ಲುಬ್ಧಕನ ಜೊತೆಗೆ ಹೋಗುತ್ತಾನೆ. ಹಿಂದೆ ನಾನು ಇಬ್ಬರು ಅಂಧ ಸಹಚರರ ಬಗೆಗೂ ಹೇಳಿರುತ್ತೇನೆ. ಕಾಲುಗಳೇ ಈ ಇಬ್ಬರು ಸಹಚರರೆಂದು ತಿಳಿಯಬೇಕು. ಜೀವಿಯು ಕೈಕಾಲುಗಳ ಸಹಾಯದಿಂದ ಎಲ್ಲ ವಿಧವಾದ ಕ್ರಿಯೆಗಳನ್ನು ನಡೆಸುವನು, ಅತ್ತಿತ್ತ ಚಲಿಸುವನು. ಅಂತಃಪುರ ಎಂಬ ಪದವು ಹೃದಯವನ್ನು ಪ್ರತಿನಿಧಿಸುತ್ತದೆ. ವಿಶೂಚೀನ ಎಲ್ಲ ಕಡೆ ಹೋಗುವುದು ಎಂಬ ಅರ್ಥದ ಪದವು ಮನಸ್ಸನ್ನು ಸೂಚಿಸುತ್ತದೆ. ಜೀವಿಯು ಮನಸ್ಸಿನೊಳಗೆ ಭೌತಿಕ ಪ್ರಕೃತಿ ಗುಣಗಳ ಪರಿಣಾಮಗಳನ್ನು ಅನುಭವಿಸುತ್ತಾನೆ. ಈ ಪರಿಣಾಮಗಳು ಕೆಲವೊಮ್ಮೆ ಭ್ರಮೆಯನ್ನು, ಕೆಲವೊಮ್ಮೆ ತೃಪ್ತಿಯನ್ನು, ಇನ್ನು ಕೆಲವೊಮ್ಮೆ ಹರ್ಷವನ್ನು ಉಂಟುಮಾಡುತ್ತವೆ. ವ್ಯಕ್ತಿಯ ಬುದ್ಧಿಯನ್ನು ರಾಣಿ ಎಂದು ಈ ಹಿಂದೆ ವಿವರಿಸಲಾಗಿದೆ. ಅವನು ಎಚ್ಚರವಾಗಿದ್ದಾಗ ಅಥವಾ ನಿದ್ರಿಸುತ್ತಿದ್ದಾಗ ಬುದ್ಧಿಯು ನಾನಾ ಸನ್ನಿವೇಶಗಳನ್ನು ಸೃಷ್ಟಿ ಮಾಡುತ್ತದೆ. ಕಲುಷಿತವಾದ ಬುದ್ಧಿಯಿಂದ ಪ್ರಭಾವಿತನಾಗಿರುವ ಜೀವಿಯು ಏನನ್ನಾದರೂ ಕಲ್ಪಿಸಿಕೊಳ್ಳುತ್ತಾ ಬುದ್ಧಿಯ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳನ್ನು ಮಾತ್ರವೇ ಅನುಕರಿಸುತ್ತಾನೆ. ನಾರದ ಮುನಿಗಳು ಮುಂದುವರಿಸಿದರು, ನಾನು ರಥವೆಂದು ಯಾವುದನ್ನು ಕರೆದೆನೋ ವಾಸ್ತವವಾಗಿ ಅದು ಶರೀರವಾಗಿದೆ. ಇಂದ್ರಿಯಗಳು ಆ ರಥವನ್ನು ಎಳೆಯುವ ಕುದುರೆಗಳು. ವರ್ಷದಿಂದ ವರ್ಷಕ್ಕೆ ಕಾಲವು ಕಳೆದಂತೆ ಕುದುರೆಗಳು ಯಾವುದೇ ವಿಘ್ನವಿಲ್ಲದೆ ಓಡುತ್ತವೆ. ಆದರೆ ವಸ್ತುತಃ ಅವು ಪ್ರಗತಿಯನ್ನು ಸಾಧಿಸುವುದಿಲ್ಲ. ಪುಣ್ಯ ಮತ್ತು ಪಾಪ ಕಾರ್ಯಗಳು ಆ ರಥದ ಎರಡು ಚಕ್ರಗಳಾಗಿವೆ. ಭೌತಿಕ ಪ್ರಕೃತಿಯ ತ್ರಿಗುಣಗಳು ಆ ರಥದ ಧ್ವಜಗಳು. ಪಂಚವಿಧ ಪ್ರಾಣವಾಯುಗಳು ಜೀವಿಯ ಬಂಧನಗಳು. ಮನಸ್ಸನ್ನು ಹಗ್ಗವೆಂದು ಭಾವಿಸಲಾಗಿದೆ. ಬುದ್ಧಿಯು ರಥದ ಸಾರಥಿ, ಹೃದಯವು ರಥದಲ್ಲಿ ಕುಳಿತುಕೊಳ್ಳುವ ಆಸನ. ಜೀವನದ ಸುಖ ದುಃಖಾದಿ ದ್ವಂದ್ವಗಳು ಗ್ರಂಥಿಸ್ಥಾನಗಳು. ಸಪ್ತಧಾತುಗಳು ರಥದ ಆವರಣಗಳು. ಕರ್ಮೇಂದ್ರಿಯಗಳು ಬಾಹ್ಯ ಪಂಚ ಪ್ರಕ್ರಿಯೆಗಳು. 11 ಇಂದ್ರಿಯಗಳು ಸೈನಿಕರು. ಇಂದ್ರಿಯ ಭೋಗದಲ್ಲಿ ಮುಳುಗಿ ಜೀವಿಯು ಆ ರಥದ ಮೇಲೆ ಕುಳಿತುಕೊಂಡು ತನ್ನ ಮಿಥ್ಯಾ ಇಚ್ಛೆಗಳನ್ನು ಪೂರೈಸಲು ತೀವ್ರವಾಗಿ ತಹತಹ ಪಡುತ್ತಾನೆ. ಆತನು ಜನ್ಮ ಜನ್ಮಾಂತರದಲ್ಲಿ ಇಂದ್ರಿಯ ಸುಖಾನುಭವವನ್ನು ಬೆನ್ನಟ್ಟುತ್ತಾನೆ. ಚಂಡವೇಗವೆಂಬುದನ್ನು, ಅಂದರೆ ಪ್ರಬಲವಾದ ಕಾಲವನ್ನು ಹಿಂದೆ ವಿವರಿಸಿದ್ದೇವೆ. ಇದರಲ್ಲಿ ಗಂಧರ್ವರು ಮತ್ತು ಗಂಧರ್ವಿಯರು ಎಂದು ಹೆಸರಿಸಲಾದ ಹಗಲು ರಾತ್ರಿಗಳಿವೆ. 360 ಸಂಖ್ಯೆಯ ಈ ಹಗಲು ಮತ್ತು ರಾತ್ರಿಗಳನ್ನು ಕಳೆಯುವುದರಿಂದ ದೇಹದ ಜೀವಿತಾವಧಿಯು ಕ್ರಮೇಣ ಕಡಿಮೆಯಾಗುತ್ತದೆ. ಕಾಲಕನ್ಯಾ ಎಂಬುದಾಗಿ ಹಿಂದೆ ವಿವರಿಸಿದುದನ್ನು ವೃದ್ಧಾಪ್ಯ ಎಂದು ತಿಳಿಯಬೇಕು. ಯಾರೂ ವೃದ್ಧಾಪ್ಯವನ್ನು ಹೊಂದಲು ಬಯಸುವುದಿಲ್ಲ. ಮೃತ್ಯುವಾದ ಯವನೇಶ್ವರನು ಯವನರಾಜ ಮಾತ್ರ ಜರೆ ವೃದ್ಧಾಪ್ಯವನ್ನು ತನ್ನ ಸಹೋದರಿ ಎಂದು ಅಂಗೀಕರಿಸುತ್ತಾನೆ. ಯವನೇಶ್ವರನ ಅಂದರೆ ಯಮರಾಜನ ಅನುಚರರನ್ನು ಮೃತ್ಯುವಿನ ಸೈನಿಕರೆಂದು ಹೇಳಲಾಗಿದೆ. ಅವರು ನಾನಾ ಬಗೆಯ ದೈಹಿಕ ಮತ್ತು ಮಾನಸಿಕ ವ್ಯಾಧಿಗಳೆಂದು ತಿಳಿಯಲಾಗಿದೆ. ಪ್ರಜ್ವಾರ ಎಂಬುದು ಅತ್ಯುಷ್ಣ ಮತ್ತು ಅತಿ ಶೀತ ರೂಪವಾದ ಟೈಫಾಯ್ಡ್ ಮತ್ತು ನ್ಯುಮೋನಿಯಾ ಎಂಬ ಎರಡು ಬಗೆಯ ಜ್ವರಗಳನ್ನು ಪ್ರತಿನಿಧಿಸುತ್ತದೆ. ದೇಹದೊಳಗಿರುವ ಜೀವಿಯು ದೈವಕ್ಕೂ ಇತರ ಜೀವಿಗಳಿಗೂ ತನ್ನ ಶರೀರಕ್ಕೂ ಮನಸ್ಸಿಗೂ ಸಂಬಂಧಿಸಿದ ಅನೇಕ ಕ್ಲೇಶಗಳಿಂದ ತೊಂದರೆಗೀಡಾಗುವನು. ನಾನಾ ಬಗೆಯ ಕ್ಲೇಶಗಳಿದ್ದರೂ ಜೀವಿಯು ದೇಹದ ಮನಸ್ಸಿನ ಇಂದ್ರಿಯಗಳ ಅವಶ್ಯಕತೆಗಳಿಗೆ ಒಳಗಾಗಿ ಅನೇಕ ರೋಗಗಳನ್ನು ಅನುಭವಿಸುತ್ತಾ ಇದ್ದರೂ ಜೀವಿಯು ಜಗತ್ತನ್ನು ಅನುಭವಿಸುವ ಕಾಮನೆಯಿಂದಾಗಿ ಅನೇಕ ಯೋಜನೆಗಳಲ್ಲಿ ಮೈಮರೆಯುತ್ತಾನೆ. ಭೌತಿಕ ಸಂಸಾರಕ್ಕೆ ಅತೀತನಾಗಿದ್ದರೂ ಜೀವಿಯು ಅಜ್ಞಾನದಿಂದ ನಾನು ಮತ್ತು ನನ್ನದು ಎಂಬ ಮಿಥ್ಯಾಹಂಕಾರದ ನೆಪದಲ್ಲಿ ಎಲ್ಲ ಸಂಸಾರ ತಾಪತ್ರಯಗಳನ್ನೂ ಸ್ವೀಕರಿಸುತ್ತಾನೆ. ಈ ಪ್ರಕಾರವಾಗಿ ಅವನು 100 ವರ್ಷಗಳ ಕಾಲ ದೇಹದೊಳಗೆ ವಾಸ ಮಾಡುತ್ತಾನೆ. ಜೀವಿಯು ಸ್ವಭಾವತಃ ತನ್ನ ಸೌಭಾಗ್ಯವನ್ನು ಅಥವಾ ದೌರ್ಭಾಗ್ಯವನ್ನು ಆಯ್ದುಕೊಳ್ಳಲು ಅತ್ಯಲ್ಪವಾದ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿರುತ್ತಾನೆ. ಆದರೆ ಆತನು ತನ್ನ ಪರಮ ಒಡೆಯನಾದ ದೇವೋತ್ತಮ ಪರಮಪುರುಷನನ್ನು ಮರೆತಾಗ ಭೌತಿಕ ಪ್ರಕೃತಿ ಗುಣಗಳಿಗೆ ಶರಣಾಗುತ್ತಾನೆ. ತ್ರಿಗುಣಗಳ ಪ್ರಭಾವದಿಂದ ತನ್ನನ್ನು ಶರೀರದೊಂದಿಗೆ ಸಮೀಕರಿಸಿಕೊಳ್ಳುತ್ತಾನೆ. ದೇಹದ ಒಳಿತಿಗಾಗಿ ನಾನಾ ವಿಧದ ಕಾರ್ಯಗಳಿಗೆ ಅಂಟಿಕೊಳ್ಳುತ್ತಾನೆ. ಕೆಲವೊಮ್ಮೆ ತಮೋಗುಣದ ಪ್ರಭಾವಕ್ಕೆ, ಕೆಲವೊಮ್ಮೆ ರಜೋಗುಣ ಅಥವಾ ಸತ್ವಗುಣದ ಪ್ರಭಾವಕ್ಕೆ ವಶನಾಗುತ್ತಾನೆ. ಜೀವಿಯು ಈ ಪ್ರಕಾರವಾಗಿ ಭೌತ ಪ್ರಕೃತಿ ಗುಣಗಳಿಗೆ ವಶನಾಗಿ ನಾನಾ ವಿಧವಾದ ಶರೀರಗಳನ್ನು ಪಡೆಯುತ್ತಾನೆ. ಸಾತ್ವಿಕ ಗುಣದಲ್ಲಿ ನೆಲೆಯಾಗಿ ನಿಂತವರು ವೈದಿಕ ವಿಧಿಗಳ ಪ್ರಕಾರವಾಗಿ ಪುಣ್ಯಕಾರ್ಯಗಳನ್ನು ನಡೆಸುತ್ತಾರೆ. ಹೀಗೆ ಅವರು ದೇವತೆಗಳು ವಾಸಿಸುವ ಊರ್ಧ್ವಲೋಕಗಳಿಗೆ ಏರುತ್ತಾರೆ. ರಜೋಗುಣದಿಂದ ಪ್ರಭಾವಿತರಾದವರು ಮಾನವರು ವಾಸಿಸುವ ಲೋಕಗಳಲ್ಲಿ ವಿವಿಧ ರೀತಿಯ ಫಲಕಾರಿ ಕಾರ್ಯಗಳಲ್ಲಿ ತೊಡಗುತ್ತಾರೆ. ಅಂತೆಯೇ ತಮೋಗುಣದಿಂದ ಪ್ರಭಾವಿತರಾದವರು ನಾನಾ ರೀತಿಯ ಕ್ಲೇಶಗಳಿಗೆ ಒಳಗಾಗಿ ಪ್ರಾಣಿ ಪ್ರಪಂಚದಲ್ಲಿ ವಾಸ ಮಾಡುತ್ತಾರೆ. ಭೌತಿಕ ಪ್ರಕೃತಿಯಲ್ಲಿ ತಮೋಗುಣದಿಂದ ಆವೃತನಾದ ಜೀವಿಯು ಕೆಲವು ವೇಳೆ ಗಂಡು, ಕೆಲವು ವೇಳೆ ಹೆಣ್ಣು, ಕೆಲವು ವೇಳೆ ನಪುಂಸಕ, ಕೆಲವು ವೇಳೆ ಮಾನವ, ಕೆಲವು ವೇಳೆ ದೇವತೆ, ಕೆಲವು ವೇಳೆ ಪಕ್ಷಿ, ಪ್ರಾಣಿ ಮುಂತಾದ ರೀತಿಯಲ್ಲಿ ಇರುತ್ತಾನೆ. ಹೀಗೆ ಅವನು ಈ ಭೌತ ಪ್ರಪಂಚದಲ್ಲಿ ಅಲೆಯುತ್ತಿರುತ್ತಾನೆ. ಪ್ರಕೃತಿ ಗುಣಗಳ ಪ್ರಭಾವಕ್ಕೆ ಒಳಪಟ್ಟ ತನ್ನ ಕಾರ್ಯಗಳಿಂದ ಆತನು ನಾನಾ ರೂಪಗಳುಳ್ಳ ಶರೀರಗಳನ್ನು ಅಂಗೀಕರಿಸುತ್ತಾನೆ. ಜೀವಿಯು ಹಸಿವೆಯಿಂದ ಬಳಲಿ ಒಂದಿಷ್ಟು ಆಹಾರಕ್ಕಾಗಿ ಮನೆಯಿಂದ ಮನೆಗೆ ಹೋಗುವ ಒಂದು ನಾಯಿಯಂತೆ, ತನ್ನ ಹಣೆ ಬರಹಕ್ಕೆ ತಕ್ಕಂತೆ ಅದು ಕೆಲವು ವೇಳೆ ಶಿಕ್ಷೆಯನ್ನು ಪಡೆಯುತ್ತದೆ, ಅಂದರೆ ಏಟುಕೊಟ್ಟು ಅಟ್ಟುತ್ತಾರೆ. ಇನ್ನು ಕೆಲವು ವೇಳೆ ಒಂದಿಷ್ಟು ಆಹಾರವನ್ನು ಪಡೆಯುವುದು. ಅದೇ ಪ್ರಕಾರವಾಗಿ ಜೀವಿಯು ಅನೇಕ ಆಸೆಗಳಿಂದ ಪ್ರಭಾವಿತನಾಗಿ ವಿಧಿಗನುಗುಣವಾಗಿ ನಾನಾ ಜೀವಯೋನಿಗಳಲ್ಲಿ ಅಲೆಯುತ್ತಾನೆ. ಕೆಲವು ವೇಳೆ ಅವನು ಉಚ್ಚನೂ, ಕೆಲವು ವೇಳೆ ನೀಚನೂ ಆಗುತ್ತಾನೆ. ಕೆಲವು ವೇಳೆ ಅವನು ಸ್ವರ್ಗಲೋಕಕ್ಕೆ ಏರುತ್ತಾನೆ, ಕೆಲವು ವೇಳೆ ನರಕಕ್ಕೆ ಹೋಗುತ್ತಾನೆ, ಕೆಲವು ವೇಳೆ ಮಧ್ಯಮ ಲೋಕಗಳಿಗೆ ಹೋಗುತ್ತಾನೆ. ಈ ಪ್ರಕಾರವಾಗಿ ಮುಂದಕ್ಕೆ ಸಾಗುತ್ತಾನೆ. ಜೀವಿಗಳು ವಿಧಿಗೂ ಇತರ ಜೀವಿಗಳಿಗೂ ಅಥವಾ ದೇಹ ಮತ್ತು ಮನಸ್ಸಿಗೂ ಸಂಬಂಧಿಸಿದ ವಿವಿಧ ಕ್ಲೇಶ ಪರಿಸ್ಥಿತಿಗಳನ್ನು ನಿವಾರಿಸಲು ಯತ್ನಿಸುತ್ತಿರುತ್ತವೆ. ಈ ನಿಯಮಗಳನ್ನು ವಿರೋಧಿಸಲು ಎಲ್ಲ ಪ್ರಯತ್ನಗಳನ್ನು ನಡೆಸಿದರೂ ಪ್ರಕೃತಿ ನಿಯಮಗಳಿಗೆ ಅನುಸಾರವಾಗಿ ಅವರು ಇನ್ನೂ ಬದ್ಧರಾಗಿಯೇ ಇರಬೇಕಾಗುತ್ತದೆ. ಒಬ್ಬ ವ್ಯಕ್ತಿಯು ತನ್ನ ತಲೆಯ ಮೇಲೆ ಹೊರೆಯನ್ನು ಹೊರಬಹುದು. ಅದು ತುಂಬಾ ಭಾರವೆಂದು ಆತನಿಗೆ ಅನ್ನಿಸಿದಾಗ ಸ್ವಲ್ಪ ಹೊತ್ತು ಆ ಹೊರೆಯನ್ನು ತನ್ನ ಭುಜದ ಮೇಲೆ ಇರಿಸಿಕೊಂಡರೆ ತಲೆಗೆ ಹಗುರವಾಗಬಹುದು. ಹೀಗೆ ಅವನು ಹೊರೆಯನ್ನು ಇಳಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಭಾರವನ್ನು ತಗ್ಗಿಸಿಕೊಳ್ಳಲು ಅವನು ಯಾವುದೇ ಉಪಾಯ ಮಾಡಿದರೂ ಆ ಹೊರೆಯನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವರ್ಗಾಯಿಸುವುದಕ್ಕಿಂತ ಹೆಚ್ಚಿಗೆ ಏನನ್ನೂ ಮಾಡಲಾಗುವುದಿಲ್ಲ. ನಾರದರು ಮುಂದುವರಿಸಿದರು, ಹೇ ಸಕಲ ಪಾಪಕರ್ಮ ಮುಕ್ತನೇ, ಕೃಷ್ಣ ಪ್ರಜ್ಞಾರಹಿತವಾದ ಅನ್ಯಕರ್ಮಗಳನ್ನು ಮಾಡುವ ಮಾತ್ರದಿಂದ ಮನುಷ್ಯನು ಕಾಮ್ಯಕರ್ಮಗಳ ಪರಿಣಾಮಗಳನ್ನು ಹೋಗಲಾಡಿಸಲಾರನು. ಅಂತಹ ಎಲ್ಲ ಕಾರ್ಯಗಳಿಗೂ ಮೂಲ ಕಾರಣ ನಮ್ಮ ಅಜ್ಞಾನ. ನಾವು ಕ್ಲೇಶದಾಯಕ ಸ್ವಪ್ನವನ್ನು ನೋಡಿದರೆ ಅದನ್ನು ದುಃಖಕರವಾದ ಭ್ರಾಂತಿಯಿಂದ ನಿವಾರಿಸಲಾರೆವು. ಒಬ್ಬನು ಕೇವಲ ಎಚ್ಚರಿಕೆಯಿಂದ ಸ್ವಪ್ನವನ್ನು ನಿಷ್ಫಲಗೊಳಿಸಬಹುದು. ಅಂತೆಯೇ ನಮ್ಮ ಭೌತಿಕ ಅಸ್ತಿತ್ವವು ಇರುವುದು ಅಜ್ಞಾನ ಮತ್ತು ಮಾಯೆಯಿಂದ. ಕೃಷ್ಣ ಪ್ರಜ್ಞೆಯ ಜಾಗೃತಿಯಿಲ್ಲದೆ ಅಂತಹ ಸ್ವಪ್ನಗಳಿಂದ ಮುಕ್ತರಾಗಲು ಸಾಧ್ಯವಿಲ್ಲ. ಎಲ್ಲ ಸಮಸ್ಯೆಗಳಿಗೂ ಅಂತಿಮ ಪರಿಹಾರವೆಂದರೆ ನಮ್ಮಲ್ಲಿ ಕೃಷ್ಣ ಪ್ರಜ್ಞೆಯ ಜಾಗೃತಿ ಇರಬೇಕು. ಕೆಲವು ಸಲ ಕನಸಿನಲ್ಲಿ ಒಂದು ಹುಲಿಯನ್ನು ಕಾಣುವುದರಿಂದ ಅಥವಾ ಸರ್ಪವನ್ನು ಕಾಣುವುದರಿಂದ ವ್ಯಥೆ ಪಡುತ್ತೇವೆ. ವಾಸ್ತವವಾಗಿ ಅಲ್ಲಿ ಹುಲಿಯೂ ಇರದು, ಸರ್ಪವೂ ಇರದು. ಈ ರೀತಿಯಾಗಿ ನಾವು ಸೂಕ್ಷ್ಮ ರೂಪದಲ್ಲಿ ಒಂದು ಸನ್ನಿವೇಶವನ್ನು ಸೃಷ್ಟಿಸುತ್ತೇವೆ ಮತ್ತು ಅದರ ಪರಿಣಾಮಗಳನ್ನು ಅನುಭವಿಸುತ್ತೇವೆ. ನಾವು ಸ್ವಪ್ನದಿಂದ ಎಚ್ಚರಗೊಂಡ ಹೊರತು ಈ ದುಃಖಗಳು ಉಪಶಮನ ಆಗಲಾರವು. ಪುನಃ ಪುನಃ ಆಗುವ ಜನನ ಮರಣಗಳಿಗೆ ಕಾರಣವಾಗುವ ಅವಿದ್ಯೆಯಿಂದ ಪಾರಾಗುವುದು ಜೀವಿಯ ನಿಜವಾದ ಆಸಕ್ತಿ. ಇದಕ್ಕೆ ಇರುವ ಏಕೈಕ ಪರಿಹಾರವೆಂದರೆ ಭಗವಂತನ ಪ್ರತಿನಿಧಿಯ ಮೂಲಕವಾಗಿ ದೇವೋತ್ತಮ ಪರಮಪುರುಷನಿಗೆ ಶರಣಾಗುವುದು. ದೇವೋತ್ತಮ ಪರಮಪುರುಷನಾದ ವಾಸುದೇವನಿಗೆ ಭಕ್ತಿ ಸೇವೆಯನ್ನು ಸಲ್ಲಿಸಿದ ಹೊರತು ಯಾರೂ ಈ ಭೌತ ಪ್ರಪಂಚದಿಂದ ಪೂರ್ಣ ಮುಕ್ತನಾಗಲಾರನು, ಇಲ್ಲವೇ ವಾಸ್ತವಿಕವಾದ ಜ್ಞಾನವನ್ನು ಪಡೆಯಲಾರನು. ಎಲೈ ರಾಜಶ್ರೇಷ್ಠನೇ, ಶ್ರದ್ಧೆಯುಳ್ಳವನು ದೇವೋತ್ತಮ ಪರಮಪುರುಷನ ಮಹಿಮಾತಿಶಯಗಳನ್ನು ಸತತವಾಗಿ ಕೇಳುವವನು, ಸತತವಾಗಿ ಕೃಷ್ಣ ಪ್ರಜ್ಞಾ ಸಂಸ್ಕಾರದಲ್ಲಿ ತೊಡಗಿರುವವನು ಮತ್ತು ಭಗವಂತನ ಲೀಲೆಗಳ ಶ್ರವಣದಲ್ಲಿ ನಿರತನಾಗಿರುವವನು ಅತಿ ಶೀಘ್ರವಾಗಿ ದೇವೋತ್ತಮ ಪರಮಪುರುಷನನ್ನು ಮುಖಾಮುಖಿ ಕಾಣಲು ಅರ್ಹನಾಗುವನು. ನನ್ನ ಪ್ರಿಯ ರಾಜನೇ, ಕಟ್ಟುಕಟ್ಟಳೆಗಳನ್ನು ಅನುಸರಿಸುತ್ತಾ ಶುದ್ಧ ಪ್ರಜ್ಞಾಯುತರಾಗಿ ದೇವೋತ್ತಮ ಪರಮಪುರುಷನ ಮಹಿಮಾತಿಶಯಗಳನ್ನು ತುಂಬ ಕಾತರದಿಂದ ಕೇಳುತ್ತಿರುವ ಹಾಗೂ ಹಾಡುತ್ತಿರುವ ಶುದ್ಧ ಭಕ್ತರು ಇದ್ದಾರೆ. ಅಂತಹ ಭಕ್ತರು ವಾಸಿಸುವ ಸ್ಥಳದಲ್ಲಿ ಒಬ್ಬನಿಗೆ ನದಿಯ ಅಲೆಗಳಂತಿರುವ ನಿರಂತರ ಅಮೃತೋಪಮವಾದ ವಾಕ್ಶ್ರವಣ ಮಾಡುವ ಅವಕಾಶ ದೊರೆತರೆ ಆಗ ಆತನು ಜೀವನದ ಅವಶ್ಯಕತೆಗಳಾದ ಹಸಿವು ಮತ್ತು ಬಾಯಾರಿಕೆಗಳನ್ನು ಮರೆತು ಎಲ್ಲ ರೀತಿಯ ಭಯ, ಶೋಕ ಹಾಗೂ ಮೋಹಗಳ ಬಾಧೆಯಿಂದ ದೂರವಾಗುತ್ತಾನೆ. ಬದ್ಧಾತ್ಮನು ಹಸಿವು ಮತ್ತು ಬಾಯಾರಿಕೆಗಳಂತಹ ದೈಹಿಕ ಅವಶ್ಯಕತೆಗಳಿಂದ ಸದಾ ತೊಂದರೆ ಪಡುತ್ತಿರುತ್ತಾನೆ. ಅವನಿಗೆ ದೇವೋತ್ತಮ ಪರಮಪುರುಷನಿಗೆ ಸಂಬಂಧಪಟ್ಟ ಅಮೃತೋಪಮವಾದ ಮಾತುಗಳನ್ನು ಶ್ರವಣ ಮಾಡುವ ಆಸಕ್ತಿಯನ್ನು ಬೆಳೆಸಿಕೊಳ್ಳಲು ಸಮಯವೇ ಇರುವುದಿಲ್ಲ. ಎಲ್ಲ ಪ್ರಜಾಪತಿಗಳಿಗೆ ಜನಕನಾದ ಮಹಾಶಕ್ತಿ ಸಂಪನ್ನನಾದ ಬ್ರಹ್ಮ, ಶಿವ, ಮನು, ದಕ್ಷ ಮತ್ತು ಮಾನವಕುಲದ ಇತರ ಪಾಲಕರು, ಸನಕ ಮತ್ತು ಸನಾತರೆ ಮೊದಲಾದ ಪವಿತ್ರರಾದ ನಾಲ್ವರು ಪರಮಶ್ರೇಷ್ಠ ಬ್ರಹ್ಮಚಾರಿಗಳು, ಮಹರ್ಷಿಗಳಾದ ಮರೀಚಿ, ಅತ್ರಿ, ಅಂಗಿರ, ಪುಲತ್ಸ್ಯ, ಪುಲಹ, ಕ್ರತು, ಭೃಗು ಮತ್ತು ವಶಿಷ್ಠರು, ದೀನನಾದ ನಾನು, ನಾರದ, ಎಲ್ಲರೂ ವೈದಿಕ ವಾಂಗ್ಮಯ ಕುರಿತು ಅಧಿಕಾರಯುತವಾಗಿ ಮಾತನಾಡಬಲ್ಲ ಬ್ರಾಹ್ಮಣೋತ್ತಮರು. ತಪಸ್ಸು, ಧ್ಯಾನ ಮತ್ತು ವಿದ್ವತ್ತುಗಳಿಂದಾಗಿ ನಾವು ಶಕ್ತಿ ಸಂಪನ್ನರು. ಯಾವ ದೇವೋತ್ತಮ ಪರಮಪುರುಷನನ್ನು ನಾವು ಸತತವಾಗಿ ಕಾಣುತ್ತೇವೆಯೋ ಅವನನ್ನು ಕುರಿತು ವಿಚಾರ ವಿಮರ್ಶೆ ಮಾಡಿಯೂ ನಾವು ಆ ದೇವೋತ್ತಮ ಪರಮಪುರುಷನನ್ನು ಪರಿಪೂರ್ಣವಾಗಿ ತಿಳಿದುಕೊಂಡಿಲ್ಲ. ಅಪರಿಮಿತವಾಗಿರುವ ವೈದಿಕ ಜ್ಞಾನ ಸಂಪಾದಿಸಿದ್ದರೂ, ವೈದಿಕ ಮಂತ್ರಗಳಿಂದ ದೇವತೆಗಳನ್ನು ಪೂಜಿಸಿದರೂ ಆ ಉಪಾಸನೆಯು ದೇವೋತ್ತಮ ಪರಮಪುರುಷನನ್ನು ಅರಿತುಕೊಳ್ಳಲು ಮನುಷ್ಯನಿಗೆ ಸಹಾಯವನ್ನು ಮಾಡಲಾರದು. ಒಬ್ಬ ವ್ಯಕ್ತಿಯು ಸಂಪೂರ್ಣವಾಗಿ ಭಕ್ತಿ ಸೇವೆಯಲ್ಲಿ ತೊಡಗಿದಾಗ ನಿರ್ವ್ಯಾಜ ಕರುಣೆಯನ್ನು ನೀಡುವ ಭಗವಂತನು ಆತನನ್ನು ಅನುಗ್ರಹಿಸುತ್ತಾನೆ. ಅಂತಹ ಸಮಯದಲ್ಲಿ ಜಾಗೃತನಾದ ಭಕ್ತನು ಎಲ್ಲ ಭೌತಿಕ ಕಾರ್ಯಗಳನ್ನು ಮತ್ತು ವೇದಗಳಲ್ಲಿ ಹೇಳಲಾದ ಕರ್ಮಕಾಂಡದ ಆಚರಣೆಗಳನ್ನು ಬಿಟ್ಟು ಬಿಡುತ್ತಾನೆ. ಪ್ರಿಯ ಬರ್ಹಿಷ್ಮನ್ ರಾಜನೇ, ಕಿವಿಗೆ ಹಿತಕರವಾದ ಅಥವಾ ಸ್ವಾರ್ಥದ ಗುರಿಯೆಂದು ತೋರುವ ವೈದಿಕ ಸಂಸ್ಕಾರಗಳನ್ನು ಮತ್ತು ಕಾಮ್ಯಕರ್ಮಗಳನ್ನು ಅಜ್ಞಾನದಿಂದ ಸ್ವೀಕರಿಸಬೇಡ. ಇವುಗಳನ್ನು ಜೀವನದ ಪರಮ ಪುರುಷಾರ್ಥವೆಂದೂ ಸ್ವೀಕರಿಸಬೇಡ. ಮಂದಮತಿಗಳು ವೈದಿಕ ಕರ್ಮಕಾಂಡಗಳೇ ಸರ್ವಸ್ವವೆಂದು ಅಂಗೀಕರಿಸುತ್ತಾರೆ. ದೇವೋತ್ತಮ ಪರಮಪುರುಷನು ವಾಸಿಸುವ ಧಾಮವು ತನ್ನ ನೆಲೆ ಎಂದು ಅರಿಯುವುದೇ ವೇದಗಳ ಉದ್ದೇಶವೆಂಬುದನ್ನು ಅವರು ಅರಿಯರು. ತಮ್ಮ ನಿಜವಾದ ಆವಾಸ ಸ್ಥಾನದಲ್ಲಿ ಆಸಕ್ತಿ ವಹಿಸದೇ ಅವರು ಭ್ರಾಂತರಾಗಿ ಇತರರ ಆವಾಸ ಸ್ಥಾನಗಳನ್ನು ಹುಡುಕುತ್ತಾರೆ. ನನ್ನ ಪ್ರಿಯ ರಾಜನೇ, ಸಂಪೂರ್ಣ ವಿಶ್ವವು ಮೊನಚಾದ ತುದಿಗಳಿರುವ ದರ್ಭೆ ಹುಲ್ಲಿನಿಂದ ಆವೃತವಾಗಿದೆ ಮತ್ತು ಇದರ ಆಧಾರದ ಮೇಲೆ ನೀನು ಹೆಮ್ಮೆ ಪಟ್ಟುಕೊಂಡಿರುವೆ. ಏಕೆಂದರೆ ನೀನು ಯಜ್ಞದಲ್ಲಿ ನಾನಾ ವಿಧವಾದ ಪ್ರಾಣಿಗಳನ್ನು ಕೊಂದಿರುವೆ. ನಿನ್ನ ಮೂರ್ಖತನದಿಂದಾಗಿ ದೇವೋತ್ತಮ ಪರಮಪುರುಷನನ್ನು ಸಂತೋಷಗೊಳಿಸಬಲ್ಲ ಒಂದೇ ಒಂದು ಮಾರ್ಗವೆಂದರೆ ಭಕ್ತಿ ಸೇವೆ ಎಂಬುದು ನಿನಗೆ ಗೊತ್ತಿಲ್ಲ. ಈ ಸತ್ಯವನ್ನು ನೀನು ತಿಳಿಯಲಾರೆ. ದೇವೋತ್ತಮ ಪರಮಪುರುಷನನ್ನು ಸಂತೋಷಪಡಿಸುವುದೇ ನಿನ್ನ ಕಾರ್ಯಗಳಾಗಿರಬೇಕು. ನಮ್ಮ ವಿದ್ಯಾಭ್ಯಾಸ ಹೇಗಿರಬೇಕೆಂದರೆ ಅದರಿಂದ ನಾವು ಕೃಷ್ಣ ಪ್ರಜ್ಞೆಗೆ ಏರುವಂತಾಗಬೇಕು. ದೇವೋತ್ತಮ ಪರಮಪುರುಷನಾದ ಶ್ರೀಹರಿಯು ಪರಮಾತ್ಮನಾಗಿದ್ದಾನೆ ಹಾಗೂ ಈ ಪ್ರಪಂಚದಲ್ಲಿ ಭೌತಿಕ ಶರೀರಗಳನ್ನು ಅಂಗೀಕರಿಸಿದ ಎಲ್ಲಾ ಜೀವಿಗಳ ಮಾರ್ಗದರ್ಶಕನಾಗಿದ್ದಾನೆ. ಅವನು ಭೌತಿಕ ಪ್ರಕೃತಿಯ ಎಲ್ಲ ಕಾರ್ಯಗಳ ಪರಮ ನಿಯಂತ್ರಕನಾಗಿದ್ದಾನೆ. ಅವನು ನಮ್ಮ ಪರಮ ಮಿತ್ರನು ಮತ್ತು ಪ್ರತಿಯೊಬ್ಬನೂ ಅವನ ಪಾದಾರವಿಂದಗಳಲ್ಲಿ ಆಶ್ರಯವನ್ನು ಪಡೆಯಬೇಕು. ಹೀಗೆ ಮಾಡುವುದರಿಂದ ವ್ಯಕ್ತಿಯ ಜೀವನವು ಮಂಗಳಮಯವಾಗುತ್ತದೆ. ಭಕ್ತಿ ಸೇವೆಯಲ್ಲಿ ತೊಡಗಿರುವವನಿಗೆ ಸಂಸಾರದಲ್ಲಿ ಕಿಂಚಿತ್ತೂ ಭಯವಿರುವುದಿಲ್ಲ. ಏಕೆಂದರೆ ದೇವೋತ್ತಮ ಪರಮಪುರುಷನು ಪರಮಾತ್ಮ ಹಾಗೂ ಪ್ರತಿಯೊಬ್ಬರ ಮಿತ್ರನು. ಈ ರಹಸ್ಯವನ್ನು ತಿಳಿದಿರುವವನು ನಿಜವಾಗಿಯೂ ವಿದ್ಯಾವಂತ. ಈ ರೀತಿ ವಿದ್ಯಾವಂತನಾದವನು ಪ್ರಪಂಚಕ್ಕೆ ಗುರುವಾಗಬಹುದು. ನಿಜವಾಗಿ ಸದ್ಗುರುವಾಗಿರುವವನು ಕೃಷ್ಣನ ಪ್ರತಿನಿಧಿಯಾಗಿದ್ದು ಕೃಷ್ಣನಿಗಿಂತ ಬೇರೆಯಲ್ಲ. ಮಹರ್ಷಿ ನಾರದರು ಮುಂದುವರಿಸಿದರು, ಎಲೈ ಮಹಾಪುರುಷನೇ, ನೀನು ಕೇಳಿದುದೆಲ್ಲಕ್ಕೂ ನಾನು ಸೂಕ್ತವಾಗಿ ಉತ್ತರಿಸಿದ್ದೇನೆ. ಈಗ ಸಾಧುಪುರುಷರು ಅಂಗೀಕರಿಸಿದ ಹಾಗೂ ಬಹು ರಹಸ್ಯವಾದ ಮತ್ತೊಂದು ನಿರೂಪಣೆಯನ್ನು ಕೇಳು. ನನ್ನ ಪ್ರಿಯ ರಾಜನೇ, ಒಂದು ಸುಂದರ ಹೂತೋಟದಲ್ಲಿ ತನ್ನ ಭಾರ್ಯೆಯೊಂದಿಗೆ ಹುಲ್ಲನ್ನು ಮೇಯುತ್ತಿರುವ ಜಿಂಕೆಯನ್ನು ದಯೆಯಿಟ್ಟು ಹುಡುಕು. ಆ ಜಿಂಕೆಯು ತನ್ನ ಕಾರ್ಯದಲ್ಲಿ ಬಹಳ ತಲ್ಲೀನವಾಗಿದೆ ಹಾಗೂ ಅದು ತನ್ನ ಉದ್ಯಾನದಲ್ಲಿ ದುಂಬಿಗಳ ಮಧುರವಾದ ಗಾನವನ್ನು ಆನಂದಿಸುತ್ತಿದೆ. ಅದರ ಪರಿಸ್ಥಿತಿಯನ್ನಾದರೂ ಅರಿತುಕೊಳ್ಳಲು ಪ್ರಯತ್ನಿಸು. ಮಾಂಸಭಕ್ಷಕ ಹುಲಿಯೊಂದು ತನ್ನೆದುರಿನಲ್ಲಿಯೇ ಇದೆ ಎಂಬುದರ ಪರಿಯವೆಯೇ ಅದಕ್ಕಿಲ್ಲ. ಹಿಂಭಾಗದಲ್ಲಿ ಹರಿತವಾದ ಬಾಣಗಳನ್ನು ಬಿಡಲು ಕಾಯುತ್ತಿರುವ ಬೇಡನಿದ್ದಾನೆ. ಹೀಗೆ ಆ ಜಿಂಕೆಯ ಮರಣವು ಸನ್ನಿಹಿತವಾಗಿದೆ. ನನ್ನ ಪ್ರಿಯ ರಾಜನೇ, ಸ್ತ್ರೀಯು ಪ್ರಾರಂಭದಲ್ಲಿ ಬಹು ಆಕರ್ಷಕಳಾಗಿದ್ದು ಕೊನೆಗೆ ಅತಿಯಾಗಿ ಮನಸ್ಸನ್ನು ಕಲಕುವಳು. ಅವಳು ಮೊದಲು ಆಕರ್ಷಕವಾಗಿ ಕೊನೆಗೆ ಅಸಹ್ಯ ಹುಟ್ಟಿಸುವ ಹೂವಿನ ಮಾದರಿಯಲ್ಲಿಯೇ ಇರುತ್ತಾಳೆ. ಜೀವಿಯು ಸ್ತ್ರೀಯೊಂದಿಗೆ ಕಾಮುಕ ಆಸೆಗಳಲ್ಲಿ ಸಿಲುಕಿಕೊಳ್ಳುತ್ತಾನೆ ಹಾಗೂ ಆತನು ಹೂವಿನ ಸುಗಂಧವನ್ನು ಅನುಭವಿಸುವಂತೆ ಲೈಂಗಿಕ ಆನಂದವನ್ನು ಹೊಂದುತ್ತಾನೆ. ಆ ರೀತಿಯಲ್ಲಿ ಆತನು ತನ್ನ ಜಿಹ್ವೆಯಿಂದ ಜನನೇಂದ್ರಿಯಗಳವರೆಗೆ ಇಂದ್ರಿಯ ತೃಪ್ತಿಯ ಜೀವನವನ್ನೇ ಅನುಭವಿಸುತ್ತಾನೆ. ಈ ರೀತಿಯಾಗಿ ಜೀವಿಯು ತನ್ನ ಕುಟುಂಬ ಜೀವನದಲ್ಲಿ ತನ್ನನ್ನು ಬಹುಸುಖಿ ಎಂದು ಭಾವಿಸಿಕೊಳ್ಳುತ್ತಾನೆ. ತನ್ನ ಪತ್ನಿಯೊಡಗೂಡಿ ಸದಾಕಾಲ ಆತನು ಅಂತಹ ವಿಚಾರಗಳಲ್ಲಿ ಮಗ್ನನಾಗಿರುತ್ತಾನೆ. ಪ್ರತಿಯೊಂದು ಹೂವಿನಿಂದ ಜೇನನ್ನು ಸಂಗ್ರಹಿಸುವ ದುಂಬಿಗಳ ಇನಿದಾದ ಝೇಂಕಾರದಂತೆ ಇರುವ ತನ್ನ ಹೆಂಡತಿ ಮತ್ತು ಮಕ್ಕಳ ಲಲ್ಲೆ ಮಾತುಗಳನ್ನು ಕೇಳುವುದರಲ್ಲಿ ಆತನು ತುಂಬಾ ಸಂತೋಷ ಪಡುತ್ತಾನೆ. ಹಗಲು ಇರುಳುಗಳೊಂದಿಗೆ ಆತನ ಜೀವಿತದ ಅವಧಿಯನ್ನೇ ಅಪಹರಿಸುತ್ತಿರುವ ಕಾಲವು ತನ್ನ ಮುಂದೆ ಇರುವುದನ್ನೂ ಆತನು ಮರೆತು ಬಿಡುತ್ತಾನೆ. ಅವನು ಕ್ರಮೇಣ ತನ್ನ ಜೀವನವು ಕ್ಷಯಿಸುತ್ತಿರುವುದನ್ನು ಕಾಣುವುದಿಲ್ಲ ಮತ್ತು ಹಿಂಭಾಗದಿಂದ ಆತನನ್ನು ಕೊಲ್ಲಲು ಪ್ರಯತ್ನಿಸುತ್ತಿರುವ ಯಮರಾಜನನ್ನು ಗಮನಿಸುವುದೂ ಇಲ್ಲ. ಇದನ್ನು ಸ್ವಲ್ಪ ಅರಿತುಕೊಳ್ಳಲು ಪ್ರಯತ್ನಿಸು. ನೀನು ಒಂದು ಅಪಾಯಕರ ಪರಿಸ್ಥಿತಿಯಲ್ಲಿರುವೆ. ಎಲ್ಲ ಕಡೆಗಳಿಂದಲೂ ನಿನ್ನನ್ನು ಗಂಡಾಂತರಗಳು ಕಾಡುತ್ತಿವೆ. ನನ್ನ ಪ್ರಿಯ ರಾಜನೇ, ದೃಷ್ಟಾಂತದಲ್ಲಿ ಜಿಂಕೆಯ ಪರಿಸ್ಥಿತಿಯನ್ನು ಅರಿತುಕೊಳ್ಳಲು ಸ್ವಲ್ಪ ಪ್ರಯತ್ನಿಸು. ನಿನ್ನ ಬಗ್ಗೆ ನಿನಗೆ ಪೂರ್ಣವಾದ ಪ್ರಜ್ಞೆ ಇರಲಿ. ಕಾಮ್ಯಕರ್ಮಗಳಿಂದ ಸ್ವರ್ಗಲೋಕಕ್ಕೆ ಉನ್ನತಿಯನ್ನು ಗಳಿಸುವ ಬಗ್ಗೆ ಶ್ರವಣಾನಂದ ಪಡುವುದನ್ನು ಬಿಟ್ಟುಬಿಡು. ಲೈಂಗಿಕತೆಯಿಂದ ತುಂಬಿದ ಗೃಹಸ್ಥ ಜೀವನವನ್ನು ಬಿಟ್ಟುಬಿಡು. ಅಂತೆಯೇ ಆ ಕುರಿತಾದ ಕಥೆಗಳನ್ನು ಬಿಟ್ಟುಬಿಡು ಮತ್ತು ಮುಕ್ತಾತ್ಮರುಗಳ ಕೃಪೆಯಿಂದ ದೇವೋತ್ತಮ ಪರಮಪುರುಷನ ಆಶ್ರಯವನ್ನು ಪಡೆ. ದಯೆಯಿಟ್ಟು ಈ ವಿಧವಾಗಿ ಸಂಸಾರದ ಬಗೆಗಿನ ನಿನ್ನ ಆಕರ್ಷಣೆಯನ್ನು ಬಿಟ್ಟುಬಿಡು. ರಾಜನು ಉತ್ತರಿಸಿದನು, ನನ್ನ ಪ್ರಿಯ ಬ್ರಾಹ್ಮಣರೇ, ನೀವು ಹೇಳಿದುದೆಲ್ಲವನ್ನೂ ನಾನು ಲಕ್ಷ್ಯವಿಟ್ಟು ಕೇಳಿದ್ದೇನೆ ಮತ್ತು ಸಮಸ್ತವನ್ನೂ ವಿಚಾರ ಮಾಡಿದ್ದೇನೆ. ನನ್ನನ್ನು ಕಾಮ್ಯಕರ್ಮಗಳಲ್ಲಿ ತೊಡಗಿಸಿದ ಆಚಾರ್ಯರು ಈ ರಹಸ್ಯ ಜ್ಞಾನವನ್ನು ತಿಳಿದಲ್ಲವೆಂಬ ಸಿದ್ಧಾಂತಕ್ಕೆ ಬಂದಿದ್ದೇನೆ. ಒಂದು ವೇಳೆ ಅವರಿಗೆ ಇದು ಗೊತ್ತಿದ್ದರೆ ಅವರೇಕೆ ಇದನ್ನು ನನಗೆ ವಿವರಿಸಲಿಲ್ಲ? ನನ್ನ ಪ್ರಿಯ ಬ್ರಾಹ್ಮಣರೇ, ನಿಮ್ಮ ಉಪದೇಶಗಳಿಗೂ ನನ್ನನ್ನು ಕಾಮ್ಯಕರ್ಮಗಳಲ್ಲಿ ತೊಡಗಿಸಿದ ನನ್ನ ಆಧ್ಯಾತ್ಮಿಕ ಗುರುವಿನ ಉಪದೇಶಗಳಿಗೂ ವಿರೋಧಗಳಿವೆ. ನಾನೀಗ ಭಕ್ತಿ ಸೇವೆ, ಜ್ಞಾನ ಮತ್ತು ವೈರಾಗ್ಯಗಳ ನಡುವಣ ವ್ಯತ್ಯಾಸಗಳನ್ನು ಅರಿತುಕೊಳ್ಳಬಲ್ಲೆ. ಅವುಗಳ ಬಗ್ಗೆ ನನಗೆ ಕೆಲವು ಸಂದೇಹಗಳಿದ್ದವು. ಆದರೆ ನೀವು ಈಗ ತುಂಬಾ ಕೃಪೆಯಿಟ್ಟು ಈ ಎಲ್ಲ ಸಂದೇಹಗಳನ್ನು ನಿವಾರಿಸಿದ್ದೀರಿ. ಮಹರ್ಷಿಗಳೂ ಕೂಡ ಜೀವನದ ನಿಜವಾದ ಉದ್ದೇಶದ ಬಗ್ಗೆ ಹೇಗೆ ದಿಗ್ಭ್ರಮೆಗೊಂಡಿದ್ದಾರೆ ಎಂಬುದನ್ನು ಈಗ ನಾನು ತಿಳಿಯಬಲ್ಲೆ. ಇಂದ್ರಿಯ ತೃಪ್ತಿಯ ಪ್ರಶ್ನೆಯಂತೂ ಇಲ್ಲವಾಗಿದೆ. ಜೀವಿಯು ಈ ಜೀವನದಲ್ಲಿ ಏನೇನನ್ನು ಮಾಡುತ್ತಾನೋ ಅವುಗಳ ಫಲಗಳನ್ನು ಮುಂದಿನ ಜನ್ಮದಲ್ಲಿ ಅನುಭವಿಸುತ್ತಾನೆ. ವ್ಯಕ್ತಿಯು ಪೂರ್ವಕರ್ಮಗಳ ಫಲಗಳನ್ನು ಕಷ್ಟವನ್ನಾಗಲಿ ಸುಖವನ್ನಾಗಲಿ ಅನುಭವಿಸುತ್ತಾನೆ ಎಂಬುದಾಗಿ ವೇದವಿದರು ಹೇಳುತ್ತಾರೆ. ಆದರೆ ಪೂರ್ವಜನ್ಮದಲ್ಲಿ ಕರ್ಮವನ್ನು ಮಾಡಿದ ದೇಹವು ಆಗಲೇ ನಶಿಸಿ ಹೋಗಿದೆ ಎಂಬುದು ಅನುಭವದಿಂದ ತಿಳಿದು ಬರುತ್ತದೆ. ಆದ್ದರಿಂದ ಆ ಕರ್ಮದ ಪ್ರತಿಕ್ರಿಯೆಗಳನ್ನು ಇನ್ನೊಂದು ದೇಹದಲ್ಲಿ ಆನಂದಿಸುವುದು ಅಥವಾ ಅನುಭವಿಸುವುದು ಹೇಗೆ ಸಾಧ್ಯವಾದೀತು? ಮಹರ್ಷಿ ನಾರದರು ಮುಂದುವರಿಸಿದರು, ಜೀವಿಯು ಈ ದೇಹದಲ್ಲಿ ಸ್ಥೂಲ ದೇಹದಲ್ಲಿ ಕಾರ್ಯ ಮಾಡುತ್ತಾನೆ. ಮನಸ್ಸು, ಬುದ್ಧಿ ಮತ್ತು ಅಹಂಕಾರಗಳಿಂದ ಕೂಡಿದ ಈ ಸೂಕ್ಷ್ಮ ದೇಹವು ಈ ದೇಹದಿಂದ ಕೆಲಸ ಮಾಡುತ್ತದೆ. ಸ್ಥೂಲ ದೇಹವು ನಾಶವಾದ ಬಳಿಕ ಕಷ್ಟ ಅಥವಾ ಸುಖ ಅನುಭವಿಸಲು ಸೂಕ್ಷ್ಮ ದೇಹವು ಇದ್ದೇ ಇರುತ್ತದೆ. ಹೀಗೆ ಬದಲಾವಣೆ ಎಂಬುದು ಇರದು. ಸ್ವಪ್ನಾವಸ್ಥೆಯಲ್ಲಿರುವಾಗ ಜೀವಿಯು ವಾಸ್ತವಿಕವಾದ ಜೀವಂತ ದೇಹವನ್ನು ತ್ಯಜಿಸುತ್ತಾನೆ. ತನ್ನ ಮನಸ್ಸು ಮತ್ತು ಬುದ್ಧಿಯ ಚಟುವಟಿಕೆಗಳ ಮೂಲಕವಾಗಿ ಅವನು ಇನ್ನೊಂದು ದೇಹದೊಳಗೆ ದೇವನಾಗಿಯೋ ನಾಯಿಯಾಗಿಯೋ ಕಾರ್ಯವನ್ನು ಮಾಡುತ್ತಾನೆ. ಈ ಸ್ಥೂಲ ದೇಹವನ್ನು ಬಿಟ್ಟ ಬಳಿಕ ಜೀವಿಯು ಈ ಲೋಕದಲ್ಲಿ ಅಥವಾ ಇನ್ನೊಂದು ಲೋಕದಲ್ಲಿ ಪ್ರಾಣಿ ದೇಹದೊಳಗೆ ಅಥವಾ ದೇವತೆಯ ದೇಹದೊಳಗೆ ಪ್ರವೇಶ ಮಾಡುತ್ತಾನೆ. ಈ ರೀತಿಯಾಗಿ ಅವನು ತನ್ನ ಪೂರ್ವಜನ್ಮದ ಕರ್ಮಫಲಗಳನ್ನು ಅನುಭವಿಸುತ್ತಾನೆ. ಜೀವಿಯು ಇದು ನಾನು, ಅದು ನಾನು, ಇದು ನನ್ನ ಕರ್ತವ್ಯ, ಆದ್ದರಿಂದ ಇದನ್ನು ನಾನು ಮಾಡುತ್ತೇನೆ ಎಂಬ ದೈಹಿಕ ಕಲ್ಪನೆಯಲ್ಲಿ ಶ್ರಮ ಪಡುತ್ತಾನೆ. ಇವೆಲ್ಲವೂ ಮಾನಸಿಕ ಭಾವಗಳು ಮತ್ತು ಈ ಎಲ್ಲ ಚಟುವಟಿಕೆಗಳು ತಾತ್ಕಾಲಿಕವಾದವುಗಳು. ಆದರೂ ಕೂಡ ದೇವೋತ್ತಮ ಪರಮಪುರುಷನ ಅನುಗ್ರಹದಿಂದಾಗಿ ಜೀವಿಯು ತನ್ನ ಊಹಾತ್ಮಕ ಚಿಂತನೆಗಳನ್ನೆಲ್ಲ ಈಡೇರಿಸಿಕೊಳ್ಳಲು ಒಂದು ಅವಕಾಶವನ್ನು ಪಡೆಯುತ್ತಾನೆ. ಹೀಗಾಗಿ ಅವನು ಇನ್ನೊಂದು ದೇಹವನ್ನು ಪಡೆಯುತ್ತಾನೆ. ಜ್ಞಾನೇಂದ್ರಿಯಗಳು ಹಾಗೂ ಕರ್ಮೇಂದ್ರಿಯಗಳು, ಈ ಎರಡು ವಿಧದ ಇಂದ್ರಿಯಗಳ ಕಾರ್ಯಗಳಿಂದ ಒಬ್ಬನು ಜೀವಿಯ ಮಾನಸಿಕ ಅಥವಾ ಪ್ರಜ್ಞೆಗೆ ಸಂಬಂಧವಾದ ಸ್ಥಿತಿಯನ್ನು ಅರಿತುಕೊಳ್ಳಬಹುದು. ಇದೇ ಪ್ರಕಾರ ಮನುಷ್ಯನ ಮಾನಸಿಕ ಅಥವಾ ಪ್ರಜ್ಞಾ ಸಂಬಂಧವಾದ ಸ್ಥಿತಿಯಿಂದ ಆತನ ಪೂರ್ವಜನ್ಮದ ಸ್ಥಿತಿಯನ್ನು ಅರಿತುಕೊಳ್ಳಬಹುದು. ಕೆಲವು ವೇಳೆ ಈ ದೇಹದಲ್ಲಿ ಹಿಂದೆಂದೂ ಕಾಣದ್ದನ್ನು ಅಥವಾ ಕೇಳದ್ದನ್ನು ಅನುಭವಿಸುವುದುಂಟು. ಕೆಲವು ವೇಳೆ ಇಂತಹ ವಿಷಯಗಳನ್ನು ನಾವು ಇದ್ದಕ್ಕಿದ್ದಂತೆ ಕನಸುಗಳಲ್ಲಿ ಕಾಣುತ್ತೇವೆ. ನನ್ನ ಪ್ರಿಯ ರಾಜನೇ, ಸೂಕ್ಷ್ಮವಾದ ಮಾನಸಿಕ ಆವರಣವನ್ನು ಹೊಂದಿರುವ ಜೀವಿಯು ತನ್ನ ಪೂರ್ವದೇಹದ ನಿಮಿತ್ತವಾಗಿ ಎಲ್ಲ ಬಗೆಯ ವಿಚಾರಗಳನ್ನು ಮತ್ತು ಕಲ್ಪನೆಗಳನ್ನು ಬೆಳೆಸಿಕೊಳ್ಳುತ್ತಾನೆ. ನಾನು ಹೇಳುತ್ತೇನೆ, ಕೇಳು. ಇದು ಖಂಡಿತ. ಹಿಂದಿನ ಶರೀರದಲ್ಲಿ ಕಾಣದೇ ಇರುವುದನ್ನು ಮಾನಸಿಕವಾಗಿ ಕಲ್ಪಿಸಿಕೊಳ್ಳುವುದು ಸಾಧ್ಯವೇ ಇಲ್ಲ. ಎಲೈ ರಾಜನೇ, ನಿನಗೆ ಎಲ್ಲ ವಿಧದ ಸನ್ಮಂಗಳವೂ ಲಭಿಸಲಿ. ಭೌತ ಪ್ರಕೃತಿಯ ಸಹಚರ್ಯಕ್ಕೆ ಅನುಗುಣವಾಗಿ ಜೀವಿಯು ನಿರ್ದಿಷ್ಟ ರೂಪವುಳ್ಳ ದೇಹವನ್ನು ಪಡೆಯಲು ಮನಸ್ಸು ಕಾರಣವಾಗಿದೆ. ಒಬ್ಬನ ಮಾನಸಿಕ ಸಂಯೋಜನೆಯ ಪ್ರಕಾರ ತನ್ನ ಹಿಂದಿನ ಜನ್ಮದಲ್ಲಿ ತಾನು ಏನಾಗಿದ್ದ, ಅಂತೆಯೇ ಜೀವಿಯೊಂದು ಭವಿಷ್ಯತ್ತಿನಲ್ಲಿ ಯಾವ ರೀತಿಯ ದೇಹವನ್ನು ಪಡೆಯುವನು ಎಂದು ಅರಿತುಕೊಳ್ಳಬಹುದು. ಈ ಪ್ರಕಾರವಾಗಿ ಮನಸ್ಸು ಹಿಂದಿನ ಮತ್ತು ಮುಂದಿನ ದೇಹಗಳನ್ನು ಸೂಚಿಸುತ್ತದೆ. ಕೆಲವು ವೇಳೆ ನಾವು ಜೀವನದಲ್ಲಿ ಎಂದೂ ಅನುಭವಿಸದ ಅಥವಾ ಕೇಳದ ಯಾವುದನ್ನೋ ಕನಸಿನಲ್ಲಿ ಕಾಣುತ್ತೇವೆ. ಆದರೆ ಈ ಘಟನೆಗಳನ್ನೆಲ್ಲ ಬೇರೆ ಬೇರೆ ಸಮಯಗಳಲ್ಲಿ, ಬೇರೆ ಬೇರೆ ಸ್ಥಳಗಳಲ್ಲಿ ಮತ್ತು ಭಿನ್ನ ಭಿನ್ನ ಅವಸ್ಥೆಗಳಲ್ಲಿ ಅನುಭವಿಸಿದ್ದೇವೆ. ಜೀವಿಯ ಮನಸ್ಸು ನಾನಾ ಸ್ಥೂಲ ಶರೀರಗಳಲ್ಲಿ ಮುಂದುವರಿಯುತ್ತಾ ಹೋಗುತ್ತದೆ. ಒಬ್ಬನ ಇಂದ್ರಿಯ ತುಷ್ಟಿಯ ಇಚ್ಛೆಗಳಿಗೆ ಅನುಸಾರವಾಗಿ ಮನಸ್ಸು ವಿವಿಧವಾದ ವಿಚಾರಗಳನ್ನು ದಾಖಲಿಸುತ್ತದೆ. ಮನಸ್ಸಿನಲ್ಲಿ ಇವು ನಾನಾ ವಿಧವಾದ ಸಂಯೋಜನೆಗಳಲ್ಲಿ ಒಟ್ಟಾಗಿ ತೋರುತ್ತವೆ. ಆದ್ದರಿಂದ ಈ ಕಲ್ಪನೆಗಳು ಕೆಲವು ವೇಳೆ ಹಿಂದೆಂದೂ ಕಾಣದ ಅಥವಾ ಕೇಳದ ವಸ್ತುಗಳಾಗಿ ತೋರುವುವು. ದೇವೋತ್ತಮ ಪರಮಪುರುಷನು ವಿಶ್ವವನ್ನು ಕಾಣುವಂತಹ ರೀತಿಯಲ್ಲಿಯೇ ಭಕ್ತನು ವಿಶ್ವವನ್ನು ನೋಡುವ ಮಾನಸಿಕ ಸ್ಥಿತಿಯಲ್ಲಿ ದೇವೋತ್ತಮ ಪರಮಪುರುಷನೊಂದಿಗೆ ನಿರಂತರ ಸಾಹಚರ್ಯವನ್ನು ಪಡೆಯುವುದನ್ನು ಕೃಷ್ಣ ಪ್ರಜ್ಞೆ ಎನ್ನಲಾಗಿದೆ. ಅಂತಹ ದರ್ಶನವು ಸದಾ ಆಗಲು ಸಾಧ್ಯವಿಲ್ಲ. ಆದರೆ ಇದು ಪೂರ್ಣಚಂದ್ರನ ಸಮ್ಮುಖದಲ್ಲಿ ರಾಹುವೆಂಬ ಕಪ್ಪು ಗ್ರಹದ ರೀತಿಯಲ್ಲೇ ಕಾಣುತ್ತದೆ. ಬುದ್ಧಿ, ಮನಸ್ಸು, ಇಂದ್ರಿಯಗಳು, ಇಂದ್ರಿಯ ವಿಷಯಗಳು ಮತ್ತು ಭೌತಿಕ ಗುಣಗಳ ಪ್ರಕ್ರಿಯೆಗಳಿಂದ ಕೂಡಿಕೊಂಡಿರುವ ಸೂಕ್ಷ್ಮ ದೇಹ ಇರುವ ತನಕವೂ ಮಿಥ್ಯಾಕಲ್ಪನೆಯ ಪ್ರಜ್ಞೆ ಹಾಗೂ ಇದಕ್ಕೆ ಸಂಬಂಧಪಟ್ಟ ವಿಷಯವಾದ ಸ್ಥೂಲ ಶರೀರವು ಇದ್ದೇ ಇದೆ. ಜೀವಿಯು ಸುಷುಪ್ತಿಯಲ್ಲಿದ್ದಾಗ, ಮೂರ್ಛೆ ಹೋದಾಗ, ತೀವ್ರವಾದ ನಷ್ಟದಿಂದಾಗಿ ದೊಡ್ಡ ಆಘಾತ ಹೊಂದಿದಾಗ, ಮರಣಕಾಲ ಸಮೀಪಿಸಿದಾಗ, ದೇಹದಲ್ಲಿ ಜ್ವರವು ಅತಿಯಾದಾಗ ಆತನ ಪ್ರಾಣವಾಯುವಿನ ಚಲನೆಯು ಸ್ತಬ್ಧವಾಗುತ್ತದೆ. ಆ ವೇಳೆಯಲ್ಲಿ ಜೀವಿಯು ದೇಹವೇ ಆತ್ಮವೆಂಬ ಜ್ಞಾನವನ್ನು ಕಳೆದುಕೊಳ್ಳುತ್ತಾನೆ. ಒಬ್ಬನು ಯುವಕನಾಗಿದ್ದಾಗ ಎಲ್ಲ 10 ಇಂದ್ರಿಯಗಳು ಮತ್ತು ಮನಸ್ಸು ಪೂರ್ಣವಾಗಿ ಗೋಚರವಾಗುತ್ತವೆ. ಆದಾಗ್ಯೂ ಕೃಷ್ಣಪಕ್ಷದ ರಾತ್ರಿಯ ಕತ್ತಲೆಯಲ್ಲಿ ಪೂರ್ಣಚಂದ್ರನು ಮುಚ್ಚಿ ಹೋಗಿರುವಂತೆ ತಾಯಿಯ ಗರ್ಭದಲ್ಲಿ ಅಥವಾ ಬಾಲ್ಯಾವಸ್ಥೆಯಲ್ಲಿ ಇಂದ್ರಿಯಗಳು ಮತ್ತು ಮನಸ್ಸು ಮರೆಯಾಗಿರುತ್ತವೆ. ಜೀವಿಯು ಕನಸನ್ನು ಕಾಣುವಾಗ ಇಂದ್ರಿಯ ವಿಷಯಗಳು ವಾಸ್ತವವಾಗಿ ಇರುವುದಿಲ್ಲ. ಆದರೆ ಅವನು ಇಂದ್ರಿಯ ವಿಷಯಗಳಿಗೆ ಅಂಟಿಕೊಂಡಿರುವುದರಿಂದ ಅವು ವ್ಯಕ್ತವಾಗುತ್ತವೆ. ಅದೇ ಪ್ರಕಾರವಾಗಿ ಜೀವಿಯು ಇಂದ್ರಿಯಗಳ ವಸ್ತುಗಳೊಂದಿಗೆ ವಾಸ್ತವವಾಗಿ ಸಂಪರ್ಕವನ್ನು ಹೊಂದಿರದೇ ಇದ್ದರೂ ಬೆಳವಣಿಗೆ ಹೊಂದದ ಇಂದ್ರಿಯಗಳಿರುವ ಜೀವಿಯು ಭೌತಿಕವಾಗಿ ಅಸ್ತಿತ್ವವನ್ನು ಕಳೆದುಕೊಂಡಿರುವುದಿಲ್ಲ. 5 ಇಂದ್ರಿಯ ವಿಷಯಗಳು, 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು, ಇವು 16 ಭೌತಿಕ ವಿಸ್ತರಣೆಗಳಾಗಿವೆ. ಇವು ಜೀವಿಯೊಂದಿಗೆ ಬೆರೆತು ಭೌತಿಕ ಪ್ರಕೃತಿಯ 3 ಗುಣಗಳಿಂದ ಪ್ರಭಾವಿತವಾಗುತ್ತವೆ. ಹೀಗೆ ಬದ್ಧಾತ್ಮನ ಅಸ್ತಿತ್ವವನ್ನು ತಿಳಿಯಲಾಗಿದೆ. ಸೂಕ್ಷ್ಮ ದೇಹದ ಪ್ರಕ್ರಿಯೆಗಳ ನಿಮಿತ್ತವಾಗಿ ಜೀವಿಯು ಸ್ಥೂಲ ದೇಹಗಳನ್ನು ಬೆಳೆಸಿಕೊಳ್ಳುತ್ತಾನೆ ಹಾಗೂ ತೊರೆಯುತ್ತಾನೆ. ಇದನ್ನು ಆತ್ಮನ ದೇಹಾಂತರವೆಂದು ತಿಳಿಯಲಾಗಿದೆ. ಈ ರೀತಿಯಾಗಿ ಆತ್ಮನು ಹರ್ಷ, ಶೋಕ, ಭಯ ಮತ್ತು ಸುಖ ದುಃಖಗಳಿಗೆ ಒಳಗಾಗುತ್ತಾನೆ. ಕಂಬಳಿ ಹುಳವು ಒಂದು ಎಲೆಯನ್ನು ಬಿಡುವ ಮುಂಚಿತವಾಗಿ ಇನ್ನೊಂದು ಎಲೆಯನ್ನು ಹಿಡಿದುಕೊಂಡು ಒಂದು ಎಲೆಯಿಂದ ಇನ್ನೊಂದು ಎಲೆಗೆ ಸಾಗುತ್ತದೆ. ಅದೇ ರೀತಿಯಾಗಿ ಜೀವಿಯು ತನ್ನ ಹಿಂದಿನ ಕರ್ಮಕ್ಕೆ ಅನುಸಾರವಾಗಿ ತನ್ನ ಈ ದೇಹವನ್ನು ಬಿಡುವ ಮುಂಚಿತವಾಗಿ ಇನ್ನೊಂದು ದೇಹವನ್ನು ಹಿಡಿಯಬೇಕು. ಏಕೆಂದರೆ ಮನಸ್ಸು ಎಲ್ಲ ಬಗೆಯ ಕಾಮನೆಗಳ ಭಂಡಾರವಾಗಿದೆ. ಇಂದ್ರಿಯ ಸುಖವನ್ನು ನಾವು ಇಚ್ಛಿಸುವವರೆಗೂ ಐಹಿಕ ಕಾರ್ಯಗಳನ್ನು ಸೃಷ್ಟಿಸಿಕೊಳ್ಳುತ್ತೇವೆ. ಜೀವಿಯು ಐಹಿಕ ಕ್ಷೇತ್ರದಲ್ಲಿರುವಾಗ ಇಂದ್ರಿಯ ಭೋಗ ಮಾಡುತ್ತಾನೆ. ಇಂದ್ರಿಯ ಭೋಗ ಮಾಡುವಾಗ ಆತನು ಭೌತಿಕ ಕಾರ್ಯಗಳ ಮತ್ತೊಂದು ಪರಂಪರೆಯನ್ನೇ ಸೃಷ್ಟಿಸುತ್ತಾನೆ. ಹೀಗೆ ಅವನು ಬದ್ಧಾತ್ಮನಾಗಿ ಬಲೆಗೆ ಸಿಲುಕಿಕೊಳ್ಳುತ್ತಾನೆ. ಈ ವಿಶ್ವವು ದೇವೋತ್ತಮ ಪರಮಪುರುಷನ ಇಚ್ಛೆಯಿಂದ ಸೃಷ್ಟಿಯಾಗಿದೆ, ರಕ್ಷಿತವಾಗಿದೆ ಹಾಗೂ ನಾಶವಾಗಿದೆ ಎಂಬುದನ್ನು ನೀನು ಸದಾ ಅರಿತಿರಬೇಕು. ಪರಿಣಾಮವಾಗಿ ಈ ವಿಶ್ವ ಸೃಷ್ಟಿಯೊಳಗಿನ ಸಮಸ್ತವು ಭಗವಂತನ ನಿಯಂತ್ರಣದಲ್ಲಿದೆ. ಈ ಪರಿಪೂರ್ಣವಾದ ಜ್ಞಾನವನ್ನು ಪಡೆಯಲು ಒಬ್ಬನು ಸತತವಾಗಿ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಮಹರ್ಷಿ ಮೈತ್ರೇಯರು ಮುಂದುವರಿಸಿದರು, ಪರಮಭಕ್ತರು ಮಹರ್ಷಿಗಳು ಆದ ನಾರದರು ಪ್ರಾಚೀನ ಬರ್ಹಿರಾಜನಿಗೆ ದೇವೋತ್ತಮ ಪರಮಪುರುಷನ ಮತ್ತು ಜೀವಿಯ ಸ್ವರೂಪಸ್ಥಿತಿಯನ್ನು ಹೀಗೆ ವಿವರಿಸಿದರು. ರಾಜನಿಗೆ ಆಮಂತ್ರಣವನ್ನು ನೀಡಿ ನಾರದರು ಸಿದ್ಧಲೋಕಕ್ಕೆ ಹಿಂದಿರುಗಲು ಹೊರಟರು. ರಾಜರ್ಷಿಯಾದ ಪ್ರಾಚೀನ ಬರ್ಹಿಯು ಮಂತ್ರಿಗಳ ಸಮಕ್ಷಮದಲ್ಲಿ ತನ್ನ ಪುತ್ರರಿಗೆ ನಾಗರಿಕರನ್ನು ರಕ್ಷಿಸಬೇಕೆಂದು ಆದೇಶ ನೀಡಿದನು. ಆ ಬಳಿಕ ಅವನು ಕಪಿಲಾಶ್ರಮವೆಂದು ಪ್ರಸಿದ್ಧವಾದ ಪವಿತ್ರ ಸ್ಥಳದಲ್ಲಿ ತಪಸ್ಸನ್ನು ಆಚರಿಸುವ ಸಲುವಾಗಿ ಮನೆಯನ್ನು ಬಿಟ್ಟು ಹೋದನು. ಕಪಿಲಾಶ್ರಮದಲ್ಲಿ ವ್ರತಗಳನ್ನೂ ತಪಸ್ಸುಗಳನ್ನೂ ಆಚರಿಸಿ ಪ್ರಾಚೀನ ಬರ್ಹಿರಾಜನು ಸಕಲ ಐಹಿಕ ಉಪಾಧಿಗಳಿಂದ ಪೂರ್ಣ ಮುಕ್ತಿಯನ್ನು ಹೊಂದಿದನು. ಅವನು ಭಗವಂತನ ದಿವ್ಯ ಪ್ರೇಮಮಯವಾದ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಿದನು ಮತ್ತು ದೇವೋತ್ತಮ ಪರಮಪುರುಷನಿಗೆ ಗುಣದಲ್ಲಿ ಸರಿಸಮಾನವಾದ ಆಧ್ಯಾತ್ಮಿಕ ಸ್ಥಾನವನ್ನು ಪಡೆದನು. ನನ್ನ ಪ್ರಿಯ ವಿದುರನೇ, ಜೀವಿಯ ಆಧ್ಯಾತ್ಮಿಕ ಅಸ್ತಿತ್ವವನ್ನು ತಿಳಿಯುವ ಸಲುವಾಗಿ ಮಹರ್ಷಿ ನಾರದರು ವಿವರಿಸಿದ ಈ ನಿರೂಪಣೆಯನ್ನು ಶ್ರವಣ ಮಾಡುವವನು ಅಥವಾ ಶ್ರವಣ ಮಾಡಿಸುವವನು ದೇಹಾತ್ಮವಾದದ ಕಲ್ಪನೆಯಿಂದ ಮುಕ್ತನಾಗುವನು. ಮಹರ್ಷಿ ನಾರದರು ಹೇಳಿದ ಈ ನಿರೂಪಣೆಯು ದೇವೋತ್ತಮ ಪರಮಪುರುಷನ ದಿವ್ಯ ಯಶಸ್ಸಿನಿಂದ ಕೂಡಿದೆ. ಪರಿಣಾಮವಾಗಿ ಈ ನಿರೂಪಣೆಯನ್ನು ಹೇಳಿದಾಗ ಈ ಐಹಿಕ ಜಗತ್ತು ಪಾವನವಾಗುವುದು. ಇದು ಜೀವಿಯ ಹೃದಯವನ್ನು ಶುದ್ಧೀಕರಿಸುತ್ತದೆ ಹಾಗೂ ಆಧ್ಯಾತ್ಮಿಕ ತಾದಾತ್ಮ್ಯವನ್ನು ಗಳಿಸಲು ಸಹಾಯ ಮಾಡುತ್ತದೆ. ಈ ದಿವ್ಯ ಕಥೆಯನ್ನು ಯಾರು ಪಠಿಸುವರೋ ಅವರು ಸಂಸಾರ ಬಂಧನದಿಂದ ಮುಕ್ತರಾಗುವರು. ಅವರು ಮುಂದೆಂದು ಈ ಐಹಿಕ ಜಗತ್ತಿನಲ್ಲಿ ಅಲೆಯಬೇಕಾಗಿಲ್ಲ. ಸಾಧಾರಣವಾಗಿ ಇಲ್ಲಿ ವಿವರಿಸಲಾದ ಪುರಂಜನರಾಜನ ಅನ್ಯೋಕ್ತಿ ರೂಪದ ಕಥೆಯನ್ನು ನನ್ನ ಗುರುವಿನ ಮೂಲಕವಾಗಿ ನಾನು ಕೇಳಿದ್ದೇನೆ. ಇದು ಆಧ್ಯಾತ್ಮಿಕ ಜ್ಞಾನದಿಂದ ತುಂಬಿದೆ. ಒಬ್ಬನು ಈ ಅನ್ಯೋಕ್ತಿಯ ಉದ್ದೇಶವನ್ನು ತಿಳಿಯಬಲ್ಲವನಾದರೆ ಅವನು ದೇಹಾತ್ಮವಾದದ ಕಲ್ಪನೆಯಿಂದ ಖಚಿತವಾಗಿ ಮುಕ್ತನಾಗುವನು ಹಾಗೂ ಪುನರ್ಜನ್ಮ ತತ್ವವನ್ನು ಸ್ಪಷ್ಟವಾಗಿ ಅರಿತುಕೊಳ್ಳುವನು. ವಾಸ್ತವವಾಗಿ ಆತ್ಮನ ದೇಹಾಂತರವೇನೆಂಬುದನ್ನು ಮನುಷ್ಯನು ತಿಳಿದುಕೊಳ್ಳದೇ ಇದ್ದ ಪಕ್ಷದಲ್ಲಿ ಅವನು ಈ ಕಥೆಯನ್ನು ಓದಿ ಅದನ್ನು ಪೂರ್ಣವಾಗಿ ತಿಳಿದುಕೊಳ್ಳಬಹುದು. ದೇಹವನ್ನು ಹೆಂಡತಿ ಮಕ್ಕಳನ್ನು ರಕ್ಷಿಸಬೇಕೆಂಬ ಇಚ್ಛೆಯನ್ನು ಪಶುಗಳಲ್ಲೂ ಗಮನಿಸಲಾಗಿದೆ. ಅಂತಹ ವ್ಯವಹಾರಗಳನ್ನು ನಿರ್ವಹಿಸಲು ಬೇಕಾದ ಪೂರ್ಣ ಬುದ್ಧಿವಂತಿಕೆಯು ಪ್ರಾಣಿಗಳಿಗಿದೆ. ಮಾನವನು ಕೇವಲ ಈ ವಿಚಾರದಲ್ಲಿ ಮಾತ್ರ ಮುಂದುವರಿದಿದ್ದರೆ ಅವನಿಗೂ ಪ್ರಾಣಿಗಳಿಗೂ ವ್ಯತ್ಯಾಸವೇನು? ಈ ಮಾನವ ಜನ್ಮವು ವಿಕಾಸ ಪ್ರಕ್ರಿಯೆಯಲ್ಲಿ ಅನೇಕಾನೇಕ ಜನ್ಮಗಳ ನಂತರ ದೊರಕಿದೆ ಎಂಬುದನ್ನು ಮನುಷ್ಯನು ಎಚ್ಚರಿಕೆಯಿಂದ ಅರಿತುಕೊಳ್ಳಬೇಕು. ಸ್ಥೂಲ ಮತ್ತು ಸೂಕ್ಷ್ಮ ಎರಡೂ ಬಗೆಯ ಐಹಿಕ ಕಲ್ಪನೆಯನ್ನು ತ್ಯಾಗ ಮಾಡಿದ ವಿದ್ವಾಂಸನು ಕೂಡ ಆಧ್ಯಾತ್ಮಿಕ ಜ್ಞಾನೋದಯದಿಂದಾಗಿ ಪರಮಪ್ರಭುವಿನಂತೆಯೇ ಪ್ರಮುಖ ವ್ಯಕ್ತಿಗತ ಚೇತನಾತ್ಮನಾಗುತ್ತಾನೆ. ಜೀವಿಯು ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಗತಿ ಸಾಧಿಸಿದರೆ ಮತ್ತು ಆತ ಇತರರ ಬಗ್ಗೆ ಕರುಣಾಳುವಾದರೆ, ಅವನ ಆತ್ಮಸಾಕ್ಷಾತ್ಕಾರದ ಜ್ಞಾನವು ಪರಿಪೂರ್ಣವಾಗಿದ್ದರೆ ಅವನು ತಕ್ಷಣ ಸಂಸಾರದಿಂದ ಮುಕ್ತಿಯನ್ನು ಪಡೆಯುವನು. ಭೂತ, ವರ್ತಮಾನ ಮತ್ತು ಭವಿಷ್ಯತ್ತುಗಳನ್ನೊಳಗೊಂಡ ಕಾಲದ ಮಿತಿಯೊಳಗೆ ಸಂಭವಿಸುವುದೆಲ್ಲವೂ ಕೇವಲ ಒಂದು ಸ್ವಪ್ನವಾಗಿದೆ. ಇದು ಎಲ್ಲ ವೈದಿಕ ಸಾಹಿತ್ಯದೊಳಗಿನ ರಹಸ್ಯ ಜ್ಞಾನವಾಗಿದೆ. ಇಲ್ಲಿಗೆ ಶ್ರೀಮದ್ ಭಾಗವತದ 4ನೇ ಸ್ಕಂಧದ ನಾರದ ಹಾಗೂ ಪ್ರಾಚೀನ ಬರಿಹಿರಾಜನ ಸಂವಾದ ಎಂಬ 29ನೆಯ ಅಧ್ಯಾಯದ ಅನುವಾದವು ಮುಗಿಯಿತು.